ಮುಂಜಾನೆಯ ಸಮಯದಲ್ಲಿ ಯೇಸು ಕ್ರಿಸ್ತನ ಧನ್ಯವಾದ ನಾಮದಲ್ಲಿ ಆತ್ಮೀಯ ವಂದನೆಗಳನ್ನು ತಿಳಿಸುವರಾಗಿದ್ದು ಒಳ್ಳೆಯವನಾಗಿರುವ ಕರ್ತನ ಕೃಪೆ ಎಲ್ಲರೊಂದಿಗಿರಲಿ ಎಂದು ಪ್ರಾರ್ಥಿಸುವರಾಗಿದ್ದೇವೆ. ಪ್ರತಿ ದಿವಸದಂತೆ ಆತ್ಮೀಯ ಚಿಂತನೆಯಲ್ಲಿ ಸತ್ಯವೇದದಿಂದ ವಚನ ಭಾಗಗಳನ್ನು ನೋಡಿಕೊಳ್ಳುವ ಹಾಗೆ ಎಫೆಸ ಪತ್ರಿಕೆಯ ಆಧಾರದಲ್ಲಿ 1ನೇ ಅಧ್ಯಾಯದಿಂದ ದೇವರ ಚಿತ್ತದ ಪ್ರಕಾರ ಎಂಬ ಅಂಶದ ನಡುವೆ ವಾಕ್ಯಗಳನ್ನು ನೋಡಿಕೊಳ್ಳುವ ಹಾಗೆ ಈ ದಿನದಲ್ಲಿ ಆಶೀರ್ವಾದವು ಎಂಬ ಅಂಶದ ನಡುವೆ ನೋಡಿಕೊಳ್ಳುವರಾಗೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದ 7ನೇ ವಚನವನ್ನು ಓದುವಾಗ ವಚನ ಹೀಗೆ ಬರೆದದೆ, ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಎಂಬುದಾಗಿ. ಇಲ್ಲಿ ಕಾಣಬರುವಂತಹ ಅಂಶವು ದೇವರ ಕೃಪೆಯ ಮಹಾ ಐಶ್ವರ್ಯದಲ್ಲಿ ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಆಶೀರ್ವದಿಸಿದ್ದಾನೆ ಎಂಬುದಾಗಿ. ಈ ವಚನ ಭಾಗದಲ್ಲಿ ಬಿಡುಗಡೆ ಮತ್ತು ಕೃಪಾತಿಶಯ ಎಂಬ ಎರಡು ಪದಗಳು ಉನ್ನತ ಸ್ಥಾನದಲ್ಲಿ ಕಾಣಬರುತ್ತಿರುವುದನ್ನು ಗಮನಿಸಲು ಸಾಧ್ಯವಾಗುತ್ತದೆ. ಹೇಗೆಂದು ನೋಡಿಕೊಳ್ಳುವುದಾದರೆ, ಬಿಡುಗಡೆ ಎಂಬ ಪದವು ಒಂದು ಶ್ರೀಮಂತವಾದ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದಾಗಿದೆ ಮತ್ತು ದೇವರೊಂದಿಗಿನ ಸಂಬಂಧವನ್ನು ವರ್ಣಿಸಲು ಬಳಸಲ್ಪಟ್ಟ ಬಹಳ ಅರ್ಥಗರ್ಭಿತವಾದ ಒಂದು ಪದವಾಗಿ ನೋಡಬಹುದು. ಬಿಡುಗಡೆ ಹೊಂದುವುದು ಸತ್ಯವೇದದಲ್ಲಿ ನೋಡಿಕೊಳ್ಳುವ ಹಾಗೆ ಹಳೆಯ ಒಡಂಬಡಿಕೆಯಲ್ಲಿಯೇ ಕಾಣುವಂತಹ ಭಾಗವಾಗಿದೆ. ದೇವರ ವಾಕ್ಯವು ಐಗುಪ್ತದ ದಾಸತ್ವದಿಂದ ಇಸ್ರಾಯೇಲ್ಯರ ಬಿಡುಗಡೆಯ ಬಗ್ಗೆ ಮಾತನಾಡುವುದಾಗಿದೆ. ವಿಮೋಚನ ಕಾಂಡ 6ನೇ ಅಧ್ಯಾಯದ 6ನೇ ವಚನ, 15ನೇ ಅಧ್ಯಾಯದಲ್ಲಿ 13ನೇ ವಚನ ಇತರ ವಚನ ಭಾಗಗಳು. ಬಿಡುಗಡೆ ಎಂದರೆ ಇರುವ ಪರಿಸ್ಥಿತಿಯಿಂದ ಹೊರಬರುವುದು. ಓದಿದ ವಚನ ಭಾಗದಲ್ಲಿ ನೋಡುವ ಹಾಗೆ ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ಎನ್ನುವುದರಲ್ಲಿ ಆತ್ಮಿಕ ಜೀವಿತದಲ್ಲಿ ಯೇಸು ಕ್ರಿಸ್ತನ ರಕ್ತವು ಪಾಪಿಗಳ ಬಿಡುಗಡೆಗಾಗಿ ಬೆಲೆಯನ್ನು ಕೊಟ್ಟಿದೆ. ಒಂದು ಕಡೆ ಪೌಲನು ತನ್ನ ಪತ್ರಿಕೆಗಳಲ್ಲಿ ಹೀಗೆ ಬರೆಯುತ್ತಿದ್ದಾನೆ, 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆಯ 6ನೇ ಅಧ್ಯಾಯದ 20ನೇ ವಚನವು ಹೀಗೆ ಬರೆಯಲ್ಪಟ್ಟಿದೆ, ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಇಲ್ಲಿ ಪೌಲನು ಬೆಲೆ ಕೊಟ್ಟು ಕೊಳ್ಳಲ್ಪಟ್ಟಿದ್ದೀರಿ ಎಂದು ಹೇಳುವುದು ಆ ಬೆಲೆಯು ಕ್ರಿಸ್ತನ ಅಮೂಲ್ಯವಾದ ಶಿಲುಬೆಯ ದೃಶ್ಯವೇ ಆಗಿದೆಯಲ್ಲ. ಈ ಮಾತನ್ನು 1ನೇ ಪೇತ್ರನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 18 ಮತ್ತು 19ನೇ ವಚನ ಭಾಗಗಳು ಕೂಡ ಮಾತನಾಡುತ್ತಿವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 23ನೇ ವಚನ ಭಾಗವು ಹೀಗೆ ಬರೆದಿದೆ, ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂಬುದಾಗಿ. ಕ್ರಿಸ್ತನು ಪಾಪಿಗಳ ಬಿಡುಗಡೆಗಾಗಿ ತನ್ನ ರಕ್ತವೆಂಬ ಅಮೂಲ್ಯವಾದ ಸಂಬಳಬದ್ಧ ಭಾಗವನ್ನು ಸಂದಾಯ ಮಾಡಿದ್ದಾನೆ. ನಂತರದ ಭಾಗವೇ ಆಶೀರ್ವಾದವು ಎಂಬುದಾಗಿ, ದೇವರ ಕೃಪಾತಿಶಯವು ಎಂಬುದಾಗಿ. ಇಲ್ಲಿ ದೇವರು ತನ್ನ ಜನರಿಗಾಗಿ ಹೊಂದಿರುವ ನಿತ್ಯ ಯೋಜನೆಯ ಚಿತ್ರಣವನ್ನು ನೋಡುವಂತೆ ಮುಂದೆ ವಿಮೋಚನೆಯ ವಾಸ್ತವವಾದ ಸಂಗತಿಗೆ ಬರಲು ಸಾಧ್ಯವು ಎಂದು ನೋಡಬಹುದು. ಇಲ್ಲಿ ಬಂಧನ ಮುಕ್ತರಾಗಿದ್ದೇವೆ ಎಂದು ಮತ್ತು ಪಾಪದೋಷಗಳಿಂದ ವಿಮುಕ್ತರಾಗಿದ್ದೇವೆಂದು ಮತ್ತು ಹೊಸ ಆತ್ಮಿಕ ಸ್ವಾತಂತ್ರ್ಯಕ್ಕೆ ಪರಿಚಯಿಸಲ್ಪಟ್ಟಿದ್ದೇವೆಂದು ತಿಳಿಸುತ್ತಾ ಇದೆ. ಕರ್ತನಾದ ಯೇಸು ವಿಮೋಚಕನಾಗಿದ್ದಾನೆ, ನಾವು ವಿಮೋಚಿಸಲ್ಪಟ್ಟವರು, ಆತನಲ್ಲಿ ನಮಗೆ ಬಿಡುಗಡೆಯಾಯಿತು, ಆತನ ರಕ್ತವು ಅಮೂಲ್ಯ ಬೆಲೆಯುಳ್ಳದ್ದಾಗಿದೆ. ವಿಮೋಚನೆಯ ಒಂದು ಫಲಿತಾಂಶವು ಕ್ಷಮಾಪಣೆಯಾಗಿದೆ ಎಂಬುದು. ಕ್ಷಮಾಪಣೆಯಾದ ನಂತರವೇ ಬಿಡುಗಡೆಯಾಗುವಂಥದ್ದು. ಓದಿದ ವಚನ ಭಾಗದಲ್ಲಿ ಪೌಲನು ವಿವರಿಸುತ್ತಿರುವಲ್ಲಿ ನಮ್ಮ ಕ್ಷಮಾಪಣೆಯ ಪರಿಮಾಣವು ಆತನ ಕೃಪಾತಿಶಯದ ಐಶ್ವರ್ಯವೆಂಬ ಮಾತುಗಳಲ್ಲಿ ಹೇಳಲಾಗಿದೆ. ಇಲ್ಲಿ ದೇವರ ಶ್ರೇಷ್ಠವಾದ ಕೃಪೆಯ ಐಶ್ವರ್ಯವನ್ನು ತಿಳಿಯುವಲ್ಲಿ ಆತನು ನಮ್ಮನ್ನು ಎಷ್ಟು ಸಂಪೂರ್ಣವಾಗಿ ಕ್ಷಮಿಸಿರುವನೆಂದೂ ತಿಳಿಯಬಹುದಾಗಿದೆ. ಆತನ ಕೃಪೆಯು ಅತಿಶಯವಾದದ್ದೇ, ಆತನ ಕ್ಷಮಾಪಣೆಯೂ ಅತಿಶಯವಾದದ್ದೇ. ಎಫೆಸ ಪತ್ರಿಕೆಯು ಮುಂದುವರಿದ ಅಭ್ಯಾಸದಲ್ಲಿ 3 ವಿಧವಾದ ಐಶ್ವರ್ಯಗಳ ಕುರಿತು ಬರೆಯಲಾಗಿದೆ. ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯ 3ನೇ ಅಧ್ಯಾಯದ 8ನೇ ವಚನ ಭಾಗವು, ಆತನ ಕೃಪಾ ಐಶ್ವರ್ಯ 1ನೇ ಅಧ್ಯಾಯದ 7ನೇ ವಚನ ಭಾಗವು, ಆತನ ಸ್ವಾಸ್ಥ್ಯದ ಮಹಾ ಅತಿಶಯ 1ನೇ ಅಧ್ಯಾಯದ 8ನೇ ವಚನ ಭಾಗವು, ಕರ್ತನ ಶ್ರೇಷ್ಠವಾದ ಕೃಪಾತಿಶಯವು ಆಶೀರ್ವಾದ ಪೂರ್ಣವು. ಪ್ರಾರ್ಥನೆ ಮಾಡುವವರಾಗೋಣವೇ. ನಂಬಿ ಪ್ರಾರ್ಥಿಸುವ ಎಲ್ಲರನ್ನು ಒಳ್ಳೆಯವನಾಗಿರುವ ಕರ್ತನು ತಾನೇ ಆಶೀರ್ವದಿಸಿ ಕಾಪಾಡಿ ನಡೆಸಲಿ. ಆಮೇನ್.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902604453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ info@fibaonline.org. ವಂದನೆಗಳು.